अजडम विमलम सदा आनंदति उत्तमतलम वदेताप्त्रयापहम मिथ्या सिद्धांत दुद्धांत विध्वंसन रक्षण जयतीताकेतने भासताम नो हृदंबरे अर्थिकल्पित कल्पोयम प्रत्यत्यकेसरी व्यासचित्त भूयाद अस्मिष्टत सिद्धये तपोविद्या विरक्त्यादि सद्गुणोकाकरानं वादिराज गुरुन् वंदे हे गृपदाशयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रियवरेन्द्रवे श्रीराघवेन्द्रगुरवे नमोच्चिन्तयाळवे आपादमणिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिं च मनोरथाः हरिः ओं श्री गुरुभ्यो नमः ನಾವು ಶ್ರೀ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಋಷಿ ದೇವತೆ ಛಂದಸ್ಸು ಹೇಳಿ ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತ್ಯೇ ಜಪೇ ವಿನಿಯೋಗ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಹವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞುಕ್ಷರೇವ ಚ ಯೋಗೋ ಯೋಗವಿಧಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪಿ ಶ್ರೀಮಾನ್ ಕೇಶವ ಪುರುಷೋತ್ತಮಃ. ನಾವು ಮೊದಲನೇ ಶ್ಲೋಕ ಅಲ್ಲಿ ಬರುವಂತಹ ಶಬ್ದಗಳನ್ನು ನಾವು ನೋಡಿದ್ದೀವಿ. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವ ಭೂತಾತ್ಮ ಭೂತಭಾವನಃ ಅಷ್ಟುವರೆಗೂ ನೋಡಿದ್ದೀವಿ. ಈಗ ಭೂತಾತ್ಮ ಎರಡನೇ ಶ್ಲೋಕದಲ್ಲಿ ಮೊದಲನೇ ಶಬ್ದ ಭೂತಾತ್ಮ ಅನ್ನುವ ಶಬ್ದ ಇಲ್ಲಿ ಇದು ಮುಖ್ಯವಾಗಿ ಬಿಡಿಸುವುದು ಭೂತ ಆತ್ಮ ಅಂತ ಇದನ್ನು ನಾವು ಬಿಡಿಸ್ತೀವಿ. ಭೂತ ಅಂದರೆ ಪವಿತ್ರವಾದದ್ದು ಅಂತ ಒಂದು ಅರ್ಥ, ನಿರ್ದುಷ್ಟವಾದದ್ದು ದೋಷರಹಿತವಾದದ್ದು ಅಂತ ಇನ್ನೊಂದು ಅರ್ಥ. ಆತ್ಮ ಶಬ್ದಕ್ಕೆ ಸ್ವರೂಪ ಅಂತ ಒಂದು, ಆತ್ಮ ಅಂದರೆ ದೇಹ ಅಂತ ಒಂದು, ಆತ್ಮ ಅಂದರೆ ಮನಸ್ಸು, ಹೀಗೆ ಬೇರೆ ಬೇರೆ ಅರ್ಥಗಳಿದೆ. ಸೊ ಮುಖ್ಯವಾಗಿ ಸ್ವರೂಪ ಸ್ವಭಾವ ಅದಕ್ಕೆ ಆತ್ಮ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇದು ಭಗವಂತನ ಗುಣಚಿಂತನೆ. ಆದ್ದರಿಂದ ನಾವು ಭೀಷ್ಮಾಚಾರ್ಯರು ಹೇಳಿದಂತೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತೇಳಿ. ಸೊ ಪ್ರತಿಯೊಂದು ಹೆಸರು ನೋಡುವಾಗ, ಆ ಹೆಸರಿನ ಅರ್ಥವನ್ನು ನೋಡುವಾಗ ಭಗವಂತನ ಗುಣದ ಚಿಂತನೆ ಒಂದು. ಆ ನಾಮ ತಗೊಳ್ತೀವಿ, ನಾಮದಿಂದ ರೂಪ, ರೂಪ ಬರಬೇಕಂದ್ರೆ ಆ ರೂಪ ನಾವು ಮಾಡಿಕೊಂಡು ಗುಣ ನೋಡಿದಾಗ ಆ ರೂಪ, ಆ ಏನು ಗುಣಗಳಿವೆ, ಏನು ಕ್ರಿಯೆಗಳನ್ನು ಮಾಡ್ತಾನೆ ಅನ್ನುವಾಗ ರೂಪದ ಚಿಂತನೆ ಬಂದ್ಬಿಡುತ್ತೆ. ಆದ್ದರಿಂದ ರೂಪದ ಚಿಂತನೆ ಬರಲಕ್ಕೆ ಗುಣಕ್ರಿಯೆಗಳು ನೋಡಿದಾಗ ರೂಪದ ಚಿಂತನೆ ಒಂದು ಬರುತ್ತೆ. ಇಲ್ಲ ಮೊದಲೇ ಕೇಳಿದ ಹೆಸರಿದ್ರೆ ಆ ರೂಪದ ಚಿಂತನೆ ಮಾಡಿಕೊಂಡು ಗುಣಕ್ರಿಯೆ ಚಿಂತನೆ ಮಾಡ್ತೀವಿ. ಹೀಗೆ ನಾಮ ರೂಪ ಗುಣ ಕ್ರಿಯೆಗಳ ಅನುಸಂಧಾನ ಬರಬೇಕಾದ್ದರಿಂದ ಅದನ್ನು ನಾವು ಗುಣಚಿಂತನೆಯನ್ನು ಮಾಡಲಿಕ್ಕೆ ಈ ಭೂತ ಆತ್ಮ ಶಬ್ದ ತಗೊಂಡಾಗ ಅಲ್ಲಿ ಹೇಳುವಂತಹದ್ದು ಭೂತಃ ಆತ್ಮಾಚ, ಅವನು ಪೂತನೂ ಆಗಿದ್ದಾನೆ ಆತ್ಮನೂ ಆಗಿದ್ದಾನೆ. ಆತ್ಮ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಆ ಸಮಂತಾತ ತತಾಮ ಅಂತ ಹೇಳಿದಂತೆ ಆ ಒಂದು ಸರ್ವಾಂತರ್ಯಾಮಿ ಆಗಿದ್ದಾನೆ ಅಂತ ಹೇಳುವಂತಹದ್ದು. ಸೊ ಇಲ್ಲಿ ಪೂತ ಅಂದ್ರೆ ನಿರ್ದುಷ್ಟ ಅಂತ ಹೇಳಿ, ನಿರ್ದುಷ್ಟ ಅಂದ್ರೆ ದೋಷರಹಿತನಾದವನು. ಏನು ದೋಷಗಳು ಅಂತ ಹೇಳಿದ್ರೆ ದೋಷವಿಲ್ಲದವನು ಅಂತ ತಿಳಿಯಬೇಕಂದ್ರೆ ಯಾವ ದೋಷಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಅವನಿಗೆ ಇಲ್ಲ ದೋಷಗಳಂದ್ರೆ ಬೇರೆಯವರಿಗೆ ಯಾರಿಗಿದೆ ಯಾರಿಗಿಲ್ಲ ಯಾವ ಇದೆಲ್ಲ ನಾವು ನೋಡುವಂತಹದ್ದು. ಸೊ ಅವನು ಯಾವ ದೋಷವೂ ಇಲ್ಲದವನು ಅಂತ ಹೇಳಿದಾಗ ಅನೇಕ ರೀತಿಯಲ್ಲಿ ನೋಡಬಹುದು. ಮುಖ್ಯವಾಗಿ ಒಂದು ನೋಡಿದರೆ ನಾಶ ಅಂತೇಳಿ, ನಾಶವಿಲ್ಲದವನು. ಸೊ ನಾಶ ಅಂದ್ರೆ ನಮ್ಗೆ ಒಂದು ಡಿಸ್ಟ್ರಕ್ಷನ್, ಸ್ವರೂಪ ನಾಶ ಒಂದೇ ನಮ್ಮ ಮನಸ್ಸಿಗೆ ಬರುತ್ತೆ. ನಾಶ ಅಂದ್ರೆ ಸ್ವರೂಪ ನಾಶ ಅಂತ ಒಂದೇ, ವಾಟ್ ಎವರ್ ಇಟ್ ಕಂಪ್ಲೀಟ್ಲಿ ಗೆಟ್ಸ್ ಡಿಸ್ಟ್ರಾಯ್ಡ್. ಸೊ ಆದ್ದರಿಂದ ಅದು ಒಂದೇ ಮನಸ್ಸಿಗೆ ಬರುತ್ತೆ. ಸೊ ಅದು ಒಂದೇ ಅಲ್ಲದೆ ಬೇರೆ ಬೇರೆ ವಿಧವಾದಂತಹ ನಾಶಗಳಿವೆ, ನಾಲ್ಕು ವಿಧವಾದ ನಾಶಗಳಿದೆ ಅಂತೇಳಿ. ಸೊ ಆದ್ದರಿಂದ ನಾಲ್ಕು ವಿಧವಾದ ನಾಶಗಳು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಗೀತೆಯಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಅಲ್ಲಿ ಬರುವಂತಹ ವಚನ ಮಹಾವರಾಹ ಪುರಾಣದಿಂದ ಕೋಟ್ ಮಾಡಿ ಹೇಳ್ತಾರೆ ಏನಂತ ಹೇಳಿದ್ರೆ, ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಃ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ತದ್ ಅನ್ಯೇಷಾಂ ತು ಸರ್ವೇಷಾಂ ನಾಶಃ ಕೇಚಿತ್ ಭವಂತಿ. ಕೇಚಿತ್ ಅಂದ್ರೆ ಕೆಲವು ನಾಶಗಳು, ಮಿಕ್ಕವರೆಲ್ಲರಿಗೂ ಕೂಡ ಕೆಲವು ನಾಶಗಳಿರುತ್ತೆ, ಆದರೆ ಭಗವಂತನಿಗೆ ಮಾತ್ರ ಯಾವ ನಾಶವೂ ಇಲ್ಲ ಅಂತೇಳಿ. ಏನು ಈ ನಾಲ್ಕು ವಿಧವಾದ ನಾಶಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಅನಿತ್ಯತ್ವ ಅನ್ನೋದು ಒಂದು ನಾಶ. ಅನಿತ್ಯತ್ವ ಅಂತ ಹೇಳಿದ್ರೆ ನಿತ್ಯವಾಗಿ ಇರುವಂಥದ್ದು ಯಾವುದು ಗೊತ್ತು, ನಾವು ಎಟರ್ನಲ್ ಅಂತೇಳಿ. ಅನಿತ್ಯತ್ವ ಅಂದರೆ ನಾನ್ ಎಟರ್ನಲ್ ಅಂದರೆ ಟೆಂಪರರಿನೆಸ್, ಯಾವುದು ಯಾವುದಾದ್ರೆ ಶಾಶ್ವತವಾಗಿ ಎಲ್ಲ ಕಾಲಗಳಲ್ಲಿಯೂ ಇರುವುದಿಲ್ಲವೋ ಅಂದರೆ ಸ್ವರೂಪ ನಾಶವಾಗಬೇಕು. ದಟ್ ಮೀನ್ಸ್ ಈಗ ಮಡಿಕೆ ಇದೆ, ಮಡಿಕೆ ಮಾಡ್ಲಿಕ್ಕೆ ಮುಂಚೆ ಇಲ್ಲ, ಅದು ಮಾಡಿದಾಗ ಮಡಿಕೆ ಬರುತ್ತೆ, ಯಾವಾಗಲೂ ಒಂದ್ಸಾರಿ ಮುರಿಯುತ್ತೆ, ಅದು ಎಲ್ಲ ಕಾಲಗಳಲ್ಲಿ ಇಲ್ಲ ಇರಲ್ಲ ಅನ್ನೋದು ಗೊತ್ತು ನಮಗೆ. ಒಂದು ಮಡಿಕೆಯಲ್ಲ ಈ ಪ್ರಪಂಚದಲ್ಲಿ, ಇಡೀ ಜಗತ್ತೇ, ಈ ಜಗತ್ತೇ ತಗೊಂಡ್ರೆ ಜಗತ್ತು ಸೃಷ್ಟಿ ಆಗಲಿಕ್ಕೆ ಮುಂಚೆ ಇದ್ದಿಲ್ಲ, ಇದು ಪ್ರಳಯ ಕಾಲದ ಆದಮೇಲೆ ಇರುವುದಿಲ್ಲ. ಸೊ ಈ ಜಗತ್ತು, ಜಗತ್ತು ಒಳಗೆ ಇರುವ ಪದಾರ್ಥಗಳೆಲ್ಲವೂ ಕೂಡ ಅವು ಅಶಾಶ್ವತವೇ ಆಗಿದೆ. ಆದ್ದರಿಂದ ಅವೆಲ್ಲವೂ ಕೂಡ ನಿತ್ಯತ್ವವಿಲ್ಲದಂಥದ್ದು. ನಿತ್ಯತ್ವವಿಲ್ಲ ಅಂದ್ರೆ ಅನಿತ್ಯತ್ವ ಇದೆ, ಡಬಲ್ ನೆಗೆಟಿವ್. ಅನಿತ್ಯತ್ವ ಇಲ್ಲ ಅಂದ್ರೆ ನಿತ್ಯತ್ವ ಇದೆ. ಸೊ ಇದು ಆದ್ದರಿಂದ ಅನಿತ್ಯತ್ವ ಅನ್ನುವುದೇ ಒಂದು ವಿಧವಾದಂತಹ ನಾಶ. ದಟ್ ಮೀನ್ಸ್ ಇಟ್ ಈಸ್ ಡಿಸ್ಟ್ರಾಯಬಲ್ ಅಂಡ್ ಇಟ್ ವಿಲ್ ಲೂಸ್ ಇಟ್ಸ್ ಸ್ವರೂಪ. ಅದು ಯಾವಾಗಾದರೂ ತನ್ನ ಸ್ವರೂಪವನ್ನು ಕಳೆದುಕೊಳ್ಳುತ್ತೆ, ಯಾವಾಗಲೂ ಒಂದ್ಸಾರಿ ಕಳೆದುಕೊಂಡು ಹೋಗುತ್ತೆ. ಆದ್ದರಿಂದ ಯಾವುದಕ್ಕಾದ್ರೆ ಅನಿತ್ಯತ್ವ ಇದೋ ಅದಕ್ಕೆ ಸ್ವರೂಪ ನಾಶವಿದೆ. ಸೊ ಆದ್ದರಿಂದ ಇಂತಹ ಅನಿತ್ಯತ್ವ ಅನ್ನುವುದು ಒಂದು ವಿಧವಾದ ನಾಶ. ಈ ನಾಶ ಅಂದ್ರೆ ಅನಿತ್ಯತ್ವ ಅನ್ನುವ ನಾಶ ಇಲ್ಲದಿರುವಂತಹದ್ದು. ಅನಿತ್ಯತ್ವ ಇಲ್ಲ ಅಂದ್ರೆ ನಿತ್ಯತ್ವ ಇದೆ ಅಂತ ಅರ್ಥ. ಅನಿತ್ಯತ್ವ ಎನ್ನುವ ನಾಶವಿಲ್ಲದ ಪದಾರ್ಥಗಳು ತಗೊಂಡರೆ ಅವು ಪ್ರತಿಯೊಂದು ಜೀವನು, ಪ್ರತಿಯೊಂದು ಜೀವ ಸಾಮಾನ್ಯ ಒಂದು ಅಲ್ಪವಾದಂತಹ ಇರಿವಿನ ಜೀವನ ಹಿಡಿಕೊಂಡು ಪರಮಾತ್ಮನವರೆಗೂ, ಇನ್ಕ್ಲೂಡಿಂಗ್ ಲಕ್ಷ್ಮಿ, ಇನ್ಕ್ಲೂಡಿಂಗ್ ಪರಮಾತ್ಮ, ಲಕ್ಷ್ಮೀನಾರಾಯಣ ಇಟ್ಕೊಂಡು ಎಲ್ಲರೂ ಕೂಡ ನಿತ್ಯರೇ ಆಗಿದ್ದಾರೆ. ಆದ್ದರಿಂದ ಅನಿತ್ಯತ್ವ ಅನ್ನುವ ನಾಶವಿಲ್ಲದಿರುವಿಕೆ ಅನ್ನುವುದರಲ್ಲಿ ಎಲ್ಲರಿಗೂ ಒಂದೇ ರೀತಿ. ಪ್ರತಿಯೊಂದು ತೃಣಪ್ರಾಯವಾದ ಜೀವನನ್ನು ಹಿಡ್ಕೊಂಡು ಚತುರ್ಮುಖ ಬ್ರಹ್ಮದೇವರು, ಮೃದುಗಳು, ಲಕ್ಷ್ಮೀದೇವಿ, ನಾರಾಯಣ, ಎಲ್ಲರೂ ಸ್ವತಂತ್ರ ನಾರಾಯಣ, ಎಲ್ಲರಿಗೂ ಕೂಡ ಅನಿತ್ಯತ್ವ ಅನ್ನುವ ನಾಶವಿಲ್ಲ. ಅಂದರೆ ನಿತ್ಯತ್ವವಿದೆ, ಅಂದರೆ ಅವರು ಎಟರ್ನಲ್ ಆಗಿರುವಂಥವರು, ಅವರಿಗೆ ಸ್ವರೂಪ ನಾಶವಿಲ್ಲ. ಅಂದರೆ ದ ಸೋಲ್ ಇಟ್ ಸೆಲ್ಫ್ ವಿಲ್ ನಾಟ್ ಗೆಟ್ ಡಿಸ್ಟ್ರಾಯ್ಡ್. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರತಿಯೊಂದು ಜೀವನ ಒಳಗೂ ಚತುರ್ಮುಖ ಬ್ರಹ್ಮದೇವರು, ಲಕ್ಷ್ಮಿ ಒಳಗೂ ಪರಮಾತ್ಮ ತಾನು ಇದ್ದು ಅವರ ನಿತ್ಯತ್ವವನ್ನು ಕಾಪಾಡ್ತಾ ಇದ್ದಾನೆ. ಅವನು ಸ್ವತಂತ್ರವಾಗಿ ನಿತ್ಯನಾಗಿದ್ದಾನೆ, ಆದರೆ ಮಿಕ್ಕವರೆಲ್ಲರೂ ನಿತ್ಯರಾಗಿದ್ದಾರೆ. ಅದು ಭಗವಂತನ ಅನುಗ್ರಹದಿಂದ ನಿತ್ಯವಾಗಿದ್ದಾರೆ. ಅವರನ್ನು ಯಾರನ್ನೂ ಭಗವಂತ ಸೃಷ್ಟಿ ಮಾಡಲಿಲ್ಲ, ಯಾವ ಜೀವನನ್ನು ಪರಮಾತ್ಮ ಸೃಷ್ಟಿ ಮಾಡಲಿಲ್ಲ. ಆದರೆ ಅವುಗಳಿಗೆ ಸ್ವಾತಂತ್ರ್ಯವಿದೆಯೋ ಇಲ್ಲ, ಸೃಷ್ಟಿ ಮಾಡಲಿಲ್ಲ. ಆದ್ದರಿಂದ ತಮ್ಮ ಪಾಟಿಗೆ ತಾವೇ ಇರ್ತಾರಂದ್ರೆ ಇಲ್ಲ, ಅವು ಇರುವುದಕ್ಕೆ ಎಕ್ಸಿಸ್ಟೆನ್ಸ್ ಸ್ಥಿತಿಗೆ ಪರಮಾತ್ಮನೇ ಸಹಾಯಕಾರಿ. ಆದ್ದರಿಂದ ಎಲ್ಲರಿಗೂ ಕೂಡ ಅನಿತ್ಯತ್ವ ಅನ್ನುವ ನಾಶವಿಲ್ಲದೇ ಇದ್ದರೂ, ಅಂದ್ರೆ ನಿತ್ಯತ್ವವಿದ್ದರೂ ಅದು ಸ್ವತಂತ್ರವಾಗಿರುವುದು ಭಗವಂತನಲ್ಲಿ. ಆದ್ರೆ ಒಟ್ಟಾರೆ ಈ ಅನಿತ್ಯತ್ವ ಎನ್ನುವ ನಾಶವಿಲ್ಲ ಅನ್ನೋದು ಗೊತ್ತಾಗತ್ತೆ. ಅದು ಒಂದು ವಿಧವಾದ ನಾಶದ ಚಿಂತನೆ. ಯಾಕೆ ಅದು ಮಾಡ್ಬೇಕಂದ್ರೆ ಅದು ಭಗವಂತನಿಗೂ ಇಲ್ಲ, ಯಾರಿಗೂ ಇಲ್ಲ, ಓಹೋ ಎಲ್ಲರೂ ಸಮಾನ ಆಗಿಬಿಟ್ರಲ್ಲವಾ ಅಂತ ಅನಿಸಿದ್ರೆ, ಎರಡನೇ ನಾಶ ನೋಡ್ರಿ, ಅನಿತ್ಯತ್ವ ದೇಹ ಹಾನಿ ಅಂತೇಳಿ. ದೇಹ ಅಂದ್ರೆ ಒಂದು ಫಿಸಿಕಲ್ ಬಾಡಿ. ನಮಗೆ ಹುಟ್ಟು ಅಂದ್ರೆ ಏನು? ಜೀವನಿತ್ಯನಾಗಿದ್ದಾನೆ, ಆದ್ರೆ ನಮಗೆ ಹುಟ್ಟು ಸಾವುಗಳಿದೆ. ಹೇಗಿದೆ ಜೀವನಿತ್ಯ ಹುಟ್ಟು ಸಾವುಗಳು ಹೇಗಿದೆ ಅಂದ್ರೆ, ನಮಗೆ ಹುಟ್ಟು ಅಂದ್ರೆ ಜೀವನಿಗೂ ದೇಹನಿಗೂ ಸಂಬಂಧ ಬಂದ್ರೆ ಹುಟ್ಟು, ಸಂಬಂಧ ಬಿಟ್ಟರೆ ಸಾವು. ಆದ್ದರಿಂದ ಜೀವ ರಾಶಿಗಳು ಎಲ್ಲವೂ ಕೂಡ, ಮನುಷ್ಯರು ಮಾತ್ರ ಅಲ್ಲ, ಪಕ್ಷಿ, ಪಶು, ಜಂತುಗಳು ಎಲ್ಲವೂ ಕೂಡ ಅವುಗಳಿಗೆ ದೇಹ ಹಾನಿ, ದೇಹ ಪ್ರಾಪ್ತಿ, ದೇಹ ಹಾನಿ ಅನ್ನೋದು ಎರಡಿದೆ. ಯಾವುದಕ್ಕೆ ದೇಹ ಪ್ರಾಪ್ತಿ ಇದೆಯೋ ಅದು ನಾವು ದೇಹ ಪ್ರಾಪ್ತಿಯೇ ಹುಟ್ಟು ಅಲ್ಲವಾ? ದೇಹ ಪ್ರಾಪ್ತಿ ಹುಟ್ಟು ಅಂದ್ರೆ ದೇಹ ಹಾನಿಯೇ ನಾಶ. ಆದ್ದರಿಂದ ದೇಹ ಹಾನಿ ಅಂದ್ರೆ ದೇಹ ಹೋಗುವುದು, ದೇಹ ನಾಶವಾಗುವುದು, ಅದೇ ನಮಗೆ ಒಂದು ನಾಶ, ಮರಣ ಅಲ್ಲವಾ? ಸಾವು, ದೇಹ ಹೋಗುವುದು ಸಾವು. ಆದ್ದರಿಂದ ದೇಹ ಹಾನಿ ಅನ್ನುವ ಆ ಎರಡನೇ ನಾಶ ಸಂಸಾರದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಇದೆ. ಇದು ಇಲ್ಲದೇ ಇರುವವರು ಮುಕ್ತ ಜೀವರಿಗೆ ಇಲ್ಲ, ದೇಹ ಹಾನಿ ಮುಕ್ತ ಜೀವರಿಗೆ ಇಲ್ಲ. ಆದರೆ ಅವರು ಕೂಡ ಸಂಸಾರ ಅವಸ್ಥೆಯಲ್ಲಿ ಇರುವಾಗ ದೇಹ ಹಾನಿ ಇತ್ತು, ಸದ್ಯಕ್ಕೆ ಈಗ ಮುಕ್ತಿಗೆ ಹೋದ ಮೇಲೆ ದೇಹ ಹಾನಿ ಇಲ್ಲ. ಆದರೆ ಮುಕ್ತಿಗೆ ಬರಲಕ್ಕೆ ಮುಂಚೆ ಅವರೆಲ್ಲರೂ ಕೂಡ ಮುಕ್ತ ಜೀವರಿಗೆಲ್ಲರೂ ಕೂಡ ದೇಹ ಪ್ರಾಪ್ತಿಯೂ ಇತ್ತು, ದೇಹ ನಾಶವೂ ಇತ್ತು. ಆದ್ದರಿಂದ ಈ ದೇಹ ಹಾನಿ, ಆದರೆ ದೇಹ ಹಾನಿ ಅನ್ನುವುದು ಯಾವತ್ತೂ ಇಲ್ಲದೆ ಇರುವುದು ಇಬ್ಬರೇ ಇಬ್ಬರು, ಅವರನ್ನೇ ಅಕ್ಷರರು ಅಂತ ಕರೀತಾರೆ. ಅದಕ್ಕೆ ಲಕ್ಷ್ಮೀ ನಾರಾಯಣರು ಇಬ್ಬರು. ಲಕ್ಷ್ಮಿ ಅಕ್ಷರಳು ಅಂತ ಕರೆಯಲ್ಪಟ್ಟವಳಾಗಿದ್ದಾಳೆ, ಅವಳು ಅಸ್ವತಂತ್ರವಾದ ಅಕ್ಷರಳು. ಅಂದ್ರೆ ಭಗವಂತನೂ ಅಕ್ಷರನೇ, ಲಕ್ಷ್ಮಿಯೂ ಅಕ್ಷರಳೆ. ಭಗವಂತನನ್ನು ಅಕ್ಷರ ಅಂತ ಪ್ರತ್ಯೇಕವಾಗಿ ಕರೆಯುವುದಕ್ಕೆ ಕಾರಣ ಏನಂದ್ರೆ ಅವನು ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರವಾದದ್ದೆಲ್ಲವೂ ಅಕ್ಷರ ಒಪ್ಪಿಕೊಂಡು ಬಿಡ್ತೀವಿ, ಅದು ಅಂಡರ್ಸ್ಟುಡ್. ಯಾವುದು ಸ್ವತಂತ್ರವೋ ಅದು ಅಕ್ಷರವೇ ಆಗದೆ, ಯಾಕಂದ್ರೆ ಅಕ್ಷರ ಅಕ್ಷರಗಳನ್ನು ನಿರ್ಣಯ ಮಾಡುವುದೇ ಅದು. ಆದ್ದರಿಂದ ಸ್ವತಂತ್ರವಾದ ಶಕ್ತಿಯನ್ನು ಮತ್ತು ಅಕ್ಷರ ಅಂತ ಬೇರೆ ಹೇಳಬೇಕಾಗಿ ಇಲ್ಲ. ಆದರೆ ಅಸ್ವತಂತ್ರವಾದದ್ದರಲ್ಲಿ ಕ್ಷರ ಅಕ್ಷರಗಳು ಇರಬಹುದು. ಆದ್ದರಿಂದ ಎರಡು ವಿಧವಾದ ವಿಭಾಗ ಮಾಡಿದ್ದು ಪರಮಾತ್ಮ ತನ್ನನ್ನು ಸೇರಿಸಿಕೊಂಡಿಲ್ಲ. ಲಕ್ಷ್ಮೀ ನಾರಾಯಣರಲ್ಲೇ ನಾರಾಯಣ ಲಕ್ಷ್ಮಿ ಇಬ್ಬರು ಅಕ್ಷರರಾದರೂ ನಾರಾಯಣ ತಾನು ಸ್ವತಂತ್ರನಾದ ಅಕ್ಷರನಾದ್ದರಿಂದ ತನ್ನನ್ನು ಸೇರಿಸಿಕೊಳ್ಳದೆ ಅಸ್ವತಂತ್ರರಲ್ಲಿ ಎರಡು ಭಾಗ ಮಾಡಿದರೆ ಅವರಲ್ಲಿ ಎಲ್ಲರ ಜೀವರಾಶಿಗಳು ಕ್ಷರರಾಗಿದ್ದಾಳೆ, ಲಕ್ಷ್ಮಿ ಒಬ್ಬಳೇ ಅಕ್ಷರಳು. ಆದ್ದರಿಂದ ಆ ದೇಹಹಾನಿ ಅನ್ನುವುದು ಎಲ್ಲ ಜೀವರಾಶಿಗಳಿಗೂ ಇದೆ. ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಲಕ್ಷ್ಮೀನಾರಾಯಣಿಗೆ ಮಾತ್ರ ದೇಹ ಹಾನಿ ಇಲ್ಲ. ಆದ್ದರಿಂದ ಇದು ಎರಡನೇ ವಿಧವಾದ ದೇಹ ಹಾನಿ ಅನ್ನುವುದು ಎರಡನೇ ವಿಧವಾದ ನಾಶ. ಅದು ಇಲ್ಲದವನು ಪರಮಾತ್ಮ. ಲಕ್ಷ್ಮೀದೇವಿಗೆ ಆ ಕೂಡ ಆ ವಿಷಯದಲ್ಲಿ ದೇಹಹಾನಿ ಯಾವತ್ತೂ ಇಲ್ಲ. ಆದ್ದರಿಂದ ಓಹೋ, ಲಕ್ಷ್ಮೀನಾರಾಯಣರು ಸಮರಾಗಿ ಬಿಟ್ಟರಲ್ಲ, ದೇಹಹಾನಿ ಇಬ್ಬರಿಗೂ ಇಲ್ಲ. ಅದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆ ನಿತ್ಯತ್ವದ ವಿಷಯದಲ್ಲಿದ್ದಂತೆ ದೇಹಹಾನಿ ವಿಷಯದಲ್ಲಿ ಕೂಡ ಇಬ್ಬರಿಗೂ ಯಾವತ್ತೂ ದೇಹಹಾನಿ ಇಲ್ಲದೇ ಇದ್ದರೂ ಪರಮಾತ್ಮನಿಗೆ ಸ್ವತಂತ್ರವಾಗಿ ದೇಹಹಾನಿ ಇಲ್ಲ. ಪರಮಾತ್ಮನ ಅನುಗ್ರಹದಿಂದಾಗಿ ಲಕ್ಷ್ಮೀದೇವಿಗೆ ಯಾವತ್ತೂ ದೇಹಹಾನಿ ಇಲ್ಲ. ಸೊ ಇಬ್ಬರಿಗೂ ಅದು ಅದರಲ್ಲಿ ಸಮಾನತ್ವ ಇದ್ದರೂ ಅದು ಇರುವ ರೀತಿಯಲ್ಲಿ ಭೇದ ಇದೆ. ಭಗವಂತನಿಗೆ ಸ್ವತಂತ್ರನಾಗಿದ್ದಾನೆ, ಯಾವತ್ತೂ ದೇಹನಾಶವಿಲ್ಲ, ದೇಹಹಾನಿ ಇಲ್ಲ. ಲಕ್ಷ್ಮೀದೇವಿಗೆ ಭಗವಂತನ ಅನುಗ್ರಹದಿಂದ ದೇಹಹಾನಿ ದೇಹನಾಶವಿಲ್ಲ. ಸೊ ಈ ಎರಡನೇ ವಿಧವಾದ ನಾಶವೂ ಕೂಡ ಲಕ್ಷ್ಮೀನಾರಾಯಣರಿಗೆ ಇಲ್ಲ, ಮಿಕ್ಕವರೆಲ್ಲರಿಗೂ ಇದು ಇದೆ, ದೇಹಹಾನಿ ಅನ್ನುವ ನಾಶ ಇದೆ. ಅದು ಎರಡನೇ ನಾಶ. ಮೂರನೆಯದು ನೋಡಿದರೆ ದುಃಖ ಪ್ರಾಪ್ತಿ. ನೋಡಿ, ದೇಹ ಪ್ರಾಪ್ತಿ ಹುಟ್ಟು, ದೇಹ ಹಾನಿ ನಾಶ. ದುಃಖ ಹಾನಿ ಒಳ್ಳೆದಾಗತ್ತೆ, ಅದೇ ದುಃಖ ಪ್ರಾಪ್ತಿ ಅನ್ನುವುದೇ ಒಂದು ವಿಧವಾದ ನಾಶ. ದುಃಖ ಬಂತು ಅಂದ್ರೆ ಅದು ಒಂದು ವಿಧವಾದ ನಾಶ. ದುಃಖ ಬಂತು, ಸೊ ಮತ್ತು ಹೋಗುತ್ತೆ, ದುಃಖ ಬರುತ್ತೆ ಹೋಗುತ್ತೆ. ಆದರೂ ದುಃಖ ಬರುವ ಪಾಸಿಬಿಲಿಟಿ ಇದೆ, ದುಃಖದ ಅನುಭವ ಇರುತ್ತೆ, ಆ ಅನುಭವವೇ ಒಂದು ವಿಧವಾದ ನಾಶ. ಆದ್ದರಿಂದ ದುಃಖ ಪ್ರಾಪ್ತಿ, ದುಃಖವಾಗುವುದು ಅನ್ನುವುದೇ ಒಂದು ನಾಶ. ಈ ನಾಶವು ಕೂಡ ಪ್ರತಿ ಸಂಸಾರ ಅವಸ್ಥೆಯಲ್ಲಿ ಇರುವವರೆಲ್ಲರಿಗೂ ಇದೆ, ಲಕ್ಷ್ಮೀನಾರಾಯಣರಿಗೂ ಮಾತ್ರ ಯಾವತ್ತೂ ಇಲ್ಲ. ಮುಕ್ತ ಜೀವರಿಗೂ ದುಃಖ ಪ್ರಾಪ್ತಿ ಇಲ್ಲ, ಆದರೆ ಅವರು ಸಂಸಾರಾವಸ್ಥೆಯಲ್ಲಿರುವಾಗ ಅವರಿಗೂ ದುಃಖ ಪ್ರಾಪ್ತಿ ಇತ್ತು. ಅಂದ್ರೆ ಯಾವಾಗ ಒಂದು ಸಾರಿ ದುಃಖ ಪ್ರಾಪ್ತಿ ಇದ್ದೇ ಇತ್ತು. ಯಾವತ್ತೂ ದುಃಖ ಪ್ರಾಪ್ತಿ ಇಲ್ಲದವರು ಅವರನ್ನು ನಾವು ಈ ನಾಶವಿಲ್ಲದವರು ಅಂತ ಹೇಳಬಹುದು. ಅದು ಕೇವಲ ಲಕ್ಷ್ಮೀನಾರಾಯಣರು. ಓ, ಇಲ್ಲಿ ಸಮಾನರಾಗಿಬಿಟ್ರಲ್ವಾ. ಅಫ್ಕೋರ್ಸ್ ಲಕ್ಷ್ಮಿ ಅಸ್ವತಂತ್ರವಾಗಿ ದುಃಖ ಪ್ರಾಪ್ತಿ ಇಲ್ಲದಂಥವಳು, ಆ ನಾಶವಿಲ್ಲದಂಥವಳು. ನಾರಾಯಣ ಸ್ವತಂತ್ರವಾಗಿ ದುಃಖ ಪ್ರಾಪ್ತಿ ಇಲ್ಲದವನು. ಜೀವರಾಶಿಗಳೆಲ್ಲ ಅವರಿಗೆ ದುಃಖ ಪ್ರಾಪ್ತಿ ಇದೆ. ಅಂದ್ರೆ ಪ್ರಾಪ್ತಿ ಇದೆ ಅಂದ್ರೆ ಯಾವತ್ತೂ ದುಃಖ ಎಲ್ಲಾ ಕಾಲಗಳಲ್ಲಿ ದುಃಖ ಇರುತ್ತೆ ಅಂತಲ್ಲ. ಅವರಿಗೆ ದುಃಖ ಬಂದ ಸಂದರ್ಭಗಳಿವೆ. ಈವನ್ ರುಜುಗಳಿಗೆ ತಗೊಂಡ್ರು ಕೂಡ ಅವರು ಸ್ವೀಕಾರ ಮಾಡ್ತಾರೆ. ಅದೇ ಅಜ್ಞಾನ, ಆಮೇಲೆ ದುಃಖ. ಅದನ್ನು ಬ್ರಹ್ಮದೇವರು ಸಹಿತ ಸ್ವೀಕಾರ ಮಾಡಿದ್ದಾರೆ. ಭಯ, ಭಯ ಅಂದ್ರೆ ಭಯ ರೂಪಕವಾದ ಒಂದು ದುಃಖ. ಅಜ್ಞಾನ ಭಯಗಳು ಅಂದ್ರೆ ಭಯವೇ ಒಂದು ವಿಧವಾದ ದುಃಖ. ಆದ್ದರಿಂದ ಭಯ ದುಃಖ ಒಟ್ಟಿಗೆ ಹೋಗುವಂಥದ್ದು. ಅವರೆರಡು ಗುಣಗಳಲ್ಲಿ ಭೇದ ಇದ್ದರೂ ಕೂಡ ಯಾರಿಗೆ ಭಯವಿದೋ ಅದು ದುಃಖವಿದ್ದಂತೆ ಆ ಸ್ಪರ್ಶ ಇದೆ. ಆದ್ದರಿಂದ ಅದು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ದುಃಖ ಸ್ಪರ್ಶ ಇಲ್ಲ, ಅವರಿಗೆ ಕೇವಲ ಅವರಿಗೆ ಸುಖ ಪ್ರಾರಬ್ಧವೇ ರುಜುಗಳಿಗೆ ಇರುವಾಗ ಈ ಭಯವನ್ನು ಅವರು ಸ್ಪರ್ಶ ಅಂದ್ರೆ ತಾವು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಅದು ಸ್ವೀಕಾರ ಮಾಡಿದ ರೂಪದಲ್ಲಿ ಅದು ಇದೆ. ಆದ್ದರಿಂದ ಒಟ್ಟಾರೆ ಆ ದುಃಖ ಪ್ರಾಪ್ತಿ ಸಂಸಾರ ಅವಸ್ಥೆ ಇರುವಂಥದ್ದು ಅದು ಎಲ್ಲರಿಗೂ ಇದೆ. ಆದ್ದರಿಂದ ದುಃಖ ಪ್ರಾಪ್ತಿ ಅನ್ನುವಂತಹ ನಾಶ ಎಲ್ಲರಿಗೂ ಇದೆ ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ. ಆದ್ದರಿಂದ ನಾವು ಅಲ್ಲಿ ಸಮಾನರಾದ ಲಕ್ಷ್ಮೀನಾರಾಯಣ ಇಬ್ಬರಿಗೂ ದುಃಖ ಪ್ರಾಪ್ತಿ ಯಾವತ್ತೂ ಇಲ್ಲ ನಿತ್ಯ ಮುಕ್ತರಾಗಿರುವ ಕಾರಣದಿಂದ. ಆದ್ದರಿಂದ ಆ ನಾಶವು ಪರಮಾತ್ಮನಿಗೆ ಇಲ್ಲ, ಲಕ್ಷ್ಮಿಗೂ ಇಲ್ಲ. ಆದರೆ ಇನ್ನ ವ್ಯತ್ಯಾಸ ಏನಂದ್ರೆ ಅಪೂರ್ಣತ ಅನ್ನೋದು. ಅಪೂರ್ಣತ ಒಂದು ನಾಶ. ಅಪೂರ್ಣತ ಅಂದ್ರೆ ಪೂರ್ಣವಾಗಿ ಇಲ್ಲದಿರುವಿಕೆ. ಎಲ್ಲ ರೀತಿಗಳಲ್ಲಿಯೂ ಪೂರ್ಣ ಅಂದ್ರೆ ಸ್ವತಂತ್ರನಾಗಿರ್ಬೇಕು, ಪೂರ್ಣನಾಗಿರ್ಬೇಕು, ಎಲ್ಲ ರೀತಿಯಲ್ಲಿ ಪೂರ್ಣ ಕಂಪ್ಲೀಟ್. ಹಾಗೆ ಇರುವಂಥದ್ದು ಆ ಅಪೂರ್ಣತ ಇಲ್ಲದಿರುವಿಕೆ. ಅಪೂರ್ಣತ ಅನ್ನೋದು ಒಂದು ನಾಶ. ಅಪೂರ್ಣತ ಇಲ್ಲ ಅಂದ್ರೆ ಪೂರ್ಣತ ಇದೆ. ಪೂರ್ಣತ ಇದೆ ಅಂದರೆ ಅದು ಕೇವಲ ಪರಮಾತ್ಮ ಒಬ್ಬನಿಗೆ ಪೂರ್ಣತ ಇಲ್ಲ ಪೂರ್ಣತ್ವ ಇದೆ. ಲಕ್ಷ್ಮಿಗೂ ಕೂಡ ಅಪೂರ್ಣತಾ ರೂಪವೆನ್ನುವ ನಾಶ ಇದೆ ಲಕ್ಷ್ಮೀದೇವಿ. ಅಂದ್ರೆ ಪೂರ್ಣತ್ವ ಇಲ್ಲ, ಅಪೂರ್ಣತ್ವ ಇದೆ. ಅಪೂರ್ಣತ್ವ ಇರುವುದೇ ಒಂದು ವಿಧವಾದ ನಾಶ. ಅಪೂರ್ಣವಾಗಿರುವುದು ನಾಶ ಹೇಗಾಗತ್ತೆ ರೀ ಅಂತ ಹೇಳಿದರೆ, ಅಪೂರ್ಣವಾಗಿದೆ ಅಂತ ಹೇಳಿದ್ರೆ ಪೂರ್ಣತ್ವದ ಕೊರತೆ ಇದೆ, ಪೂರ್ಣತ್ವ ಇಲ್ಲ. ಸೊ ದೇರ್ ಇಸ್ ಸಮ್ ಎಂಪ್ಟಿನೆಸ್ ಇಸ್ ದೇರ್. ಆದ್ದರಿಂದ ಅಪೂರ್ಣತವೂ ಕೂಡ ಒಂದು ವಿಧವಾದ ನಾಶ. ಈ ನಾಶ, ಅಪೂರ್ಣತಾ ರೂಪವಾದ ನಾಶ ಪ್ರತಿಯೊಬ್ಬರಿಗೂ ಇದೆ, ಇನ್ಕ್ಲೂಡಿಂಗ್ ಲಕ್ಷ್ಮೀದೇವಿ. ನಾರಾಯಣ ಒಬ್ಬನಿಗೆ ಅಪೂರ್ಣತಾ ರೂಪವಾದ ನಾಶವಿಲ್ಲ. ಆದ್ದರಿಂದ ಭಗವಂತನಿಗೆ ಪೂರ್ಣತ್ವ ಯಾವಾಗಲೂ ಇದೆ, ಅಪೂರ್ಣತ್ವ ಇಲ್ಲ. ಈ ವಿಧವಾಗಿ ನಾಲ್ಕು ವಿಧವಾದ ನಾಶಗಳು ಇಲ್ಲದವನು ಪರಮಾತ್ಮ ಒಬ್ಬನೇ. ಮಿಕ್ಕವರೆಲ್ಲರಿಗೂ ಕೂಡ ಅಲ್ಲಿ ಹೇಳ್ತಾರೆ, तद् अन्येषां तु सर्वेषां नाशः केचित् भव केचित् केलवु केलवु ಅಂದ್ರೆ ಲಕ್ಷ್ಮೀದೇವಿಗೆ ಒಂದೋ ಒಂದೇ ಒಂದು ವಿಧವಾದ ನಾಶ ಇದೆ ಅಪೂರ್ಣತಾ ಅನ್ನುವ ಒಂದೇ ಒಂದು ನಾಶ ಇದೆ ಲಕ್ಷ್ಮೀದೇವಿಗೆ ಮಿಕ್ಕ ಮೂರು ನಾಶಗಳು ಲಕ್ಷ್ಮೀದೇವಿಗೆ ಇಲ್ಲ ಮಿಕ್ಕ ಎಲ್ಲ ಜೀವರಾಶಿಗಳಿಗೂ ಅವರಿಗೆ ಅನಿತ್ಯತ್ವ ಅನ್ನುವ ನಾಶವಿಲ್ಲ ಅಂದ್ರೆ ನಿತ್ಯತ್ವ ಇದೆ ಆದರೆ ಮಿಕ್ಕ ಮೂರು ನಾಶಗಳು ಇದೆ ಮಿಕ್ಕವರೆಲ್ಲರಿಗೂ ಯಾವುದು ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ಎನ್ನುವ ನಾಶಗಳು ಲಕ್ಷ್ಮೀನಾರಾಯಣರು ಬಿಟ್ಟು ಮಿಕ್ಕವರೆಲ್ಲರಿಗೂ ಇದೆ ಆದ್ದರಿಂದ ಈ ವಿಧವಾಗಿ ಪರಮಾತ್ಮ ಒಬ್ಬನೇ ಪೂತ ಆತ್ಮ ಅಂದ್ರೆ ನಾಲ್ಕು ವಿಧವಾದ ನಾಶಗಳ ರೂಪವಾದಂತಹ ದೋಷವಿಲ್ಲದವನು ಪೂತನಾಗಿ ಇದ್ದಾನೆ ಅವನು ಹಾಗೆ ಅಂಥೇಳಿ ಅದು ಒಂದು ವಿಧವಾದ ಪೂತಾತ್ಮ ರೂಪದ ಗುಣ ಕ್ರಿಯೆಗಳ ಚಿಂತನೆ ಎಲ್ಲವನ್ನು ನಾವು ಮಾಡಬಹುದು. ಕ್ರಿಯೆಯಲ್ಲಿ ಹೇಗೆ ಚಿಂತನೆ ಮಾಡಬಹುದು? ಪೂತಾತ್ಮ ನಿರ್ದುಷ್ಟನಾಗಿದ್ದಾನೆ ಅಂತ ಹೇಳಿದ್ರೆ ಯಾವ ದೋಷಗಳು ಇಲ್ಲದಿರುವಂತಹ ಈ ಪರಮಾತ್ಮ ಎಲ್ಲರ ಒಳಗೆ ನಿಯಾಮಕನಾಗಿ ಯಾರ್ಯಾರಿಗೆ ಯಾವ ದೋಷಗಳು ಇರಬಾರ್ದು ಅದಿಲ್ಲದೆ ಮಾಡಿ ಅಂದ್ರೆ ಅನಿತ್ಯತ್ವ ಅನ್ನುವ ದೋಷವಿಲ್ಲದೆ ಮಾಡಿ ನಿತ್ಯತ್ವವನ್ನು ಯಾವತ್ತೂ ಇರುವಂತೆ ಮಾಡಿ ಮಿಕ್ಕ ದೋಷಗಳು ದೇಹ ಹಾನಿ ಯಾವಾಗ ದೇಹ ಹಾನಿಯಾಗಬೇಕು ಯಾವಾಗ ದೇಹ ಪ್ರಾಪ್ತಿ ಆಗಬೇಕು ಯಾವಾಗ ದುಃಖ ಹಾನಿ ಆಗಬೇಕು ಯಾವಾಗ ದುಃಖ ಪ್ರಾಪ್ತಿ ಆಗಬೇಕು ಅದೇ ವಿಧವಾಗಿ ದುಃಖ ಪ್ರಾಪ್ತಿಯೇ ಈ ಸಿನನಿಮಸ್ ವಿತ್ ಸುಖ ಹಾನಿ ಸುಖ ಹಾನಿ ಸುಖ ಪ್ರಾಪ್ತಿ ಸುಖ ಪ್ರಾಪ್ತಿ ಸುಖ ಬರುತ್ತೆ ಸುಖ ಹಾನಿ ಯಾವಾಗ ದುಃಖ ಪ್ರಾಪ್ತಿ ಆಗುತ್ತೋ ಆವಾಗ ಸುಖ ಹಾನಿ ಆಗುತ್ತೆ. ಆದ್ದರಿಂದ ಹೀಗೆ ಮಾಡುವ ಸಾಮರ್ಥ್ಯ ಮಾಡುವ ಸ್ವತಂತ್ರನು ಭಗವಂತ ಒಬ್ಬನೇ ಆಗಿದ್ದಾನೆ. ಅಂತಹ ಭಗವಂತನ ನಿರ್ದೋಷ ರೂಪದ ಚಿಂತನೆ ಎಲ್ಲವನ್ನೂ ಮೀರಿ ನಿಂತ ಸ್ವತಂತ್ರವಾದ ಒಂದು ಅಪಾರ ಶಕ್ತಿ ಅಂತ ಚಿಂತನೆ ಮಾಡುವುದು ಅದು ನಾಮರೂಪ ಗುಣಕ್ರಿಯೆಯಲ್ಲಿ ಒಂದು ಮಾಡಬೇಕತಕ್ಕಂತಹ ಅನುಸಂಧಾನ ಆಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಪೂತಾತ್ಮ ದೋಷಗಳಿಲ್ಲದವನು ಅಂತ ಹೇಳಿದ್ರೆ ಇನ್ನು ಇದರ ಇನ್ನೊಂದು ಮುಖ ಅಂದ್ರೆ ಈ ದೋಷಗಳು ಹೇಳುವಾಗ ಈ ಅಪೂರ್ಣತಾ ದೋಷ ಇವೆಲ್ಲವೂ ಬರುತ್ತಲ್ವಾ ಅದರ ಒಂದು ಇಂಟರ್ನಲ್ ಪಾರ್ಟ್ ಅಂತ ಹೇಳಬಹುದು, ಇಲ್ಲ ಅದರಲ್ಲಿ ಇನ್ನೊಂದು ಮುಖ ಅಂತ ಹೇಳಬಹುದು. ಜೀವರಾಶಿಗಳಿಗೆ ಇರುವಂತಹ ದೋಷ ಯಾವುದು ಅಂದ್ರೆ ಈ ದೋಷಗಳೆಲ್ಲ ಹೇಳ್ತಾರೆ ಏನಂದ್ರೆ ಅಲ್ಪಶಕ್ತಿ ಅಸಾರ್ವಜ್ಞಂ ಪಾರತಂತ್ರ್ಯಂ ಅಪೂರ್ಣತ. ಅಲ್ಲಿ ಕೂಡ ಅಪೂರ್ಣತದ ಪ್ರಸಂಗ ಬರುತ್ತೆ. ಮಿಕ್ಕದೆಲ್ಲ ನಾವು ನೋಡೋಣ. ಅಪೂರ್ಣತ ನೋಡಿದ್ದೀವಿ. ಉಪಜೀವಕತ್ವ ಜೀವತ್ವ ಈಶತ್ವ ತದ್ ವಿಪರ್ಯಯ ಅಂತ ಹೇಳಿ ಸ್ವಾಭಾವಿಕಂ ತಯೋ ಏತನ್ ನ ಅನ್ಯಥಾ ಸ್ಯಾತ್ ಕಥಂಚನ ಅಂಥೇಳಿ ಇದು ಕೂಡ ಗೀತಾ ತತ್ವದಲ್ಲಿ ಬರುವಂತಹ ಮಾತು. ಜೀವರಾಶಿಗಳಿಗೆ ಎಲ್ಲರಿಗೂ ಕೂಡ ಅಲ್ಪಶಕ್ತಿ ಇದೆ. ಅಲ್ಪಶಕ್ತಿ ಅನ್ನುವ ದೋಷ, ಅಲ್ಪಶಕ್ತಿ ಅಂದ್ರೆ ಲಿಮಿಟೆಡ್ ಪವರ್, ಲಿಮಿಟೆಡ್ ಸ್ಟ್ರೆಂಗ್. ಸೊ ಲಿಮಿಟೆಡ್ ಸ್ಟ್ರೆಂಗ್ತ್ ಅನ್ನುವುದು ಇದು ಎಲ್ಲರಿಗೂ ಇರುವಂತಹದ್ದು, ಜೀವರಾಶಿಗಳಿಗೆ ಇರುವಂತಹ ಲಕ್ಷಣ. ಅಸಾರ್ವಜ್ಞಂ, ಸರ್ವಜ್ಞ ಅಂದ್ರೆ ಎಲ್ಲವೂ ತಿಳಿದವನು ಸರ್ವಜ್ಞ. ಅಸಾರ್ವಜ್ಞ ಅಂದ್ರೆ ಎಲ್ಲವೂ ತಿಳಿಯದೆ ಇರುವುದು, ಅದು ಒಂದು ದೋಷ. ಸರ್ವಜ್ಞ ಇರುವುದು ಗುಣವಾದರೆ ಸಾರ್ವಜ್ಞ ಇಲ್ಲದಿರುವುದು ಅಂದ್ರೆ ಅಸಾರ್ವಜ್ಞತ್ವ ಅನ್ನುವುದು ಒಂದು ದೋಷ. ಭಗವಂತನಲ್ಲಿ ಈ ಅಸಾರ್ವಜ್ಞವು ಇಲ್ಲ, ಅಲ್ಪಶಕ್ತಿ, ಈ ದೋಷಗಳು ಭಗವಂತನಲ್ಲಿ ಇಲ್ಲ, ಜೀವರಾಶಿಗಳಲ್ಲಿ ಎಲ್ಲರಲ್ಲಿಯೂ ಈ ದೋಷ ಇದೆ. ಎಲ್ಲ ಜೀವರಾಶಿಗಳಿಗೆ ಅಲ್ಪಶಕ್ತಿ. ಏನ್ರಿ ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ ಅವ್ರಿಗೆ ಅಲ್ಪಶಕ್ತಿ ಅಂತ ಹೇಗೆ ಹೇಳ್ಬೋದ್ರಿ ಅಂತ ಹೇಳಿದ್ರೆ ಭಗವಂತನ ಜೊತೆಗೆ ಹೋಲಿಸಿದರೆ ಅಲ್ಪಶಕ್ತಿ. ಅಲ್ಪಶಕ್ತಿ ಅಂದ್ರೆ ಏನು? ನಮ್ಮ ಜೊತೆ ಹೋಲಿಸುವುದಲ್ಲ, ನಮಗೆ ನೋಡಿದರೆ ಎಲ್ಲ ದೇವತೆಗಳು ಅನಂತ ಶಕ್ತಿವಂತರು, ಆ ದೇವತೆಗಳಿಗೆ ಪರಮಾತ್ಮನಿಗೆ ನೋಡಿದಾಗ ಆ ದೇವತೆಗಳು ಅಲ್ಪಶಕ್ತಿ ಉಳ್ಳವರಂತಾನೆ ನಾವು ಹೇಳಬೇಕು. ಭಗವಂತನದು ಅನಂತವಾದದ್ದು, ಮಿಕ್ಕವದ್ದೆಲ್ಲವದ್ದು ಕೂಡ ಅನಂತವಲ್ಲ, ಯಾರಿಗೂ ಅನಂತವಿಲ್ಲ. ಆದ್ದರಿಂದ ಅನಂತ ಶಕ್ತಿ ಇರುವವನು ಪರಮಾತ್ಮ ಒಬ್ಬನೇ, ಅಲ್ಪಶಕ್ತಿ ಇರುವವರು ಮಿಕ್ಕವರೆಲ್ಲರೂ ಕೂಡ ಯಥಾಯೋಗ್ಯವಾಗಿ ಅವರವರ ಯೋಗ್ಯತೆ ತಕ್ಕಂತೆ ಅಲ್ಪಶಕ್ತಿ ಇರುವಂತವರಾಗಿದ್ದಾರೆ. ಆದ್ದರಿಂದ ಅಲ್ಪಶಕ್ತಿ ಅನ್ನುವ ದೋಷ ಪರಮಾತ್ಮನಲ್ಲಿ ಇಲ್ಲ, ಅಂದ್ರೆ ಅನಂತ ಶಕ್ತಿ ಇದೆ. ಅಸಾರ್ವಜ್ಞ ಅನ್ನುವ ದೋಷ ಪರಮಾತ್ಮನಲ್ಲಿ ಇಲ್ಲ, ಮಿಕ್ಕ ಜೀವರಾಶಿಗಳಲ್ಲಿ ಇದೆ. ಆದರೆ ಅಸಾರ್ವಜ್ಞ ಅನ್ನುವ ದೋಷವಿಲ್ಲ ಅಂದ್ರೆ ಸಾರ್ವಜ್ಞತ್ವ ಅನ್ನುವ ಗುಣವಿದೆ. ಯಾವಾಗ ಸಾರ್ವಜ್ಞತ್ವ, ಅದಕ್ಕೆ ಗುಣ ದೋಷಗಳು ನೋಡ್ರಿ, ಅವನು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ಅನ್ನ ಹೇಳುವಾಗ ಗುಣಗಳೇ ತುಂಬಿ ಇದ್ದರೆ ದೋಷಕ್ಕೆ ಜಾಗನೇ ಇಲ್ಲ, ಯಾವ ದೋಷಕ್ಕೂ ಜಾಗ ಇಲ್ಲ, ಎಲ್ಲ ಗುಣಗಳಿಂದ ತುಂಬಿದ್ದಾನೆ. ಆದ್ದರಿಂದ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ಅನ್ನೋದು ಒಟ್ಟಿಗೆ ಹೋಗುವಂಥದ್ದು, ಎರಡು ಮಿಶ್ರ ಇರ್ಬೋದಲ್ಲವ ಅನ್ನೋ ಪ್ರಸಂಗವೇ ಇಲ್ಲ. ಯಾಕಂದ್ರೆ ಅದು ಜಾಗನೇ ಕೊಡೋದಿಲ್ಲ, ಗುಣಗಳು ದೋಷಗಳಿಗೆ ಜಾಗ. ಅಸಾರ್ವಜ್ಞತ್ವ ಅನ್ನುವುದು ದೋಷ. ಸರ್ವಜ್ಞನಾದ ಪರಮಾತ್ಮನಲ್ಲಿ ಅಸಾರ್ವಜ್ಞಕ್ಕೆ ಅವಕಾಶವಿಲ್ಲ. ಹಿ ಡಸಂಟ್ ಇವನ್ ಗಿವ್ ಸ್ಕೋಪ್, ಅವಕಾಶವೇ ಇಲ್ಲ. ಆದ್ದರಿಂದ ಅದು ಅಸಾರ್ವಜ್ಞ ಅನ್ನುವ ದೋಷವಿಲ್ಲದವನಾಗಿದ್ದಾನೆ. ಪಾರತಂತ್ರ್ಯ ಅಂತೇಳಿ, ಪಾರತಂತ್ರ್ಯ ಅಂದ್ರೂ ಅಸ್ವಾತಂತ್ರ್ಯ ಅಂದರೂ ಒಂದೇ, ಆದರೆ ಅದು ಅದರ ರೂಪ ಅನುಸಂಧಾನ ಮಾಡುವಾಗ ಪಾರತಂತ್ರ್ಯ ಅಂದ್ರೆ ಪರನಾದ ಪರಮಾತ್ಮನಲ್ಲಿ, ಬೇರೆಯಾದ ಪರಮಾತ್ಮನಲ್ಲಿ ಅವನೇ ನಮ್ಮನ್ನು ನೇಮನ ಮಾಡ್ತಾ ಇದ್ದಾನೆ ಅನ್ನೋದು ಅದು ನಮ್ಗೆ ಗೊತ್ತಾಗಬೇಕು. ಆದರೆ ನಮ್ಗೆ ಗೊತ್ತಾಗಿದ್ದರೂ ಗೊತ್ತಾಗದೇ ಇದ್ದರೂ ಅದು ಫ್ಯಾಕ್ಟೇ, ಭಗವಂತನೇ ನಮ್ಮೆಲ್ಲರನ್ನು ಎಲ್ಲ ಜೀವರಾಶಿಗಳನ್ನು ನೇಮನ ಮಾಡ್ತಾ ಇದ್ದಾನೆ. ಆದ್ದರಿಂದ ಅದು ಪಾರತಂತ್ರ್ಯ. ಈ ಪಾರತಂತ್ರ್ಯ ಅನ್ನುವ ದೋಷ ಎಲ್ಲ ಜೀವರಾಶಿಗಳಿಗೆ ಇದೆ, ಆದರೆ ಭಗವಂತನಿಗೆ ಪಾರತಂತ್ರ್ಯ ಅಂದರೆ, ಪಾರತಂತ್ರ್ಯ ಇಂಗ್ಲಿಷ್ನಾಗೆ ಮಾಡಬೇಕಂದ್ರೆ ಡಿಪೆಂಡೆಂಟ್ ಆನ್ ಸಮ್ಮನ್ ಎಲ್ಸ್, ಸೊ ಬೇರೆಯವರ ಮೇಲೆ ಆಧಾರ ಪಟ್ಟಿರುವುದು ಪಾರತಂತ್ರ್ಯ ಆಗುತ್ತೆ. ಸೊ ಈ ವಿಧವಾಗಿ ಡಿಪೆಂಡೆನ್ಸ್ ಆನ್ ಸಂಬಡಿ ಎಲ್ಸ್ ಅನ್ನುವುದು ಪಾರತಂತ್ರ್ಯ ಆಗತ್ತೆ. ಅಪೂರ್ಣತ, ಅದೇ ವಿಧವಾಗಿ ಅಸ್ವಾತಂತ್ರ್ಯ ಅಂತ ಹೇಳಿದಾಗ ಪಾರತಂತ್ರ್ಯವೇ ಅಸ್ವಾತಂತ್ರ್ಯ, ಸ್ವತಂತ್ರವಿಲ್ಲದೆ ಇರುವುದು ಅಂತ ತನ್ನನ್ನು ತಾನೇ ನಿಯಮನ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲದೆ ಇರುವುದು ಅಸ್ವಾತಂತ್ರ್ಯ. ಸೊ ಅಸ್ವಾತಂತ್ರ್ಯ ಅಂತ ಹೇಳಿದ್ರೆ ಬೇರೆಯವರನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳದೆ ತನಗೆ ತಾನೇ ನಿಯಮನ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸ್ವಾತಂತ್ರ್ಯ ಅಂತೇವಿ. ಅದು ಇಲ್ಲದಿರುವುದು ಅಸ್ವಾತಂತ್ರ್ಯ ಆಗತ್ತೆ. ಅಸ್ವಾತಂತ್ರ್ಯ ಅನ್ನುವ ದೋಷ ಪರಮಾತ್ಮನಲ್ಲಿಲ್ಲ, ಎಲ್ಲ ಜೀವರಾಶಿಗಳಲ್ಲಿಯೂ ಅಸ್ವಾತಂತ್ರ್ಯವಿದೆ. ಜೀವರಾಶಿಗಳಲ್ಲಿ ಸ್ವಾತಂತ್ರ್ಯ ಅನ್ನುವ ಗುಣ ಇಲ್ಲ, ಪರಮಾತ್ಮನಲ್ಲಿ ಸ್ವಾತಂತ್ರ್ಯ ಅನ್ನುವ ಗುಣ ಇದೆ. ಸೊ ಆದ್ದರಿಂದ ಸ್ವಾತಂತ್ರ್ಯ ಗುಣ ಪೂರ್ಣವಾಗಿ ಇದೆ ಅಂದರೆ ಅಸ್ವಾತಂತ್ರ್ಯ ಅನ್ನುವ ದೋಷ ಇಲ್ಲ ಅಂತ ಅರ್ಥ. ಸೊ ಇವು ಎರಡು ಕಾಂಪ್ಲಿಮೆಂಟರಿ ಗುಣಗಳು ದೋಷಗಳಾದ ಕಾರಣದಿಂದ ಈ ಒಂದು ಇದೆ ಅಂದರೆ ಇನ್ನೊಂದಿಲ್ಲ. ಸೊ ಜೀವರಾಶಿಗಳಲ್ಲೆಲ್ಲ ಕೂಡ ಸ್ವಾತಂತ್ರ್ಯವಿಲ್ಲ, ಆದ್ದರಿಂದ ಪಾರತಂತ್ರ್ಯವಿದೆ. ಸೊ ಆದ್ದರಿಂದ ಇವು ಒಟ್ಟಿಗೆ ನೋಡಬೇಕಾದಂಥದ್ದು ಸ್ವಾತಂತ್ರ್ಯ ಪಾರತಂತ್ರ್ಯ ಅನ್ನುವುದು. ಈ ವಿಧವಾಗಿ ಈ ಪಾರತಂತ್ರ್ಯ ಅನ್ನುವ ದೋಷ, ಅದಾದ ಮೇಲೆ ಅಪೂರ್ಣತ ನಾವು ನೋಡಿದ್ವಿ. ಸೊ ಆದ್ದರಿಂದ ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಅಪೂರ್ಣತ ಅನ್ನುವ ದೋಷ ಪರಮಾತ್ಮನಲ್ಲಿಲ್ಲ, ಅವನು ಪೂರ್ಣನಾಗಿದ್ದಾನೆ. ಇನ್ನೊಂದು ಶಬ್ದ ಉಪಜೀವಕತ್ವ. ಈ ಶಬ್ದ ಸ್ವಲ್ಪ ಬಹಳ ದಿನಕ್ಕೆ ಉಪಜೀವ್ಯ ಅಂದ್ರೆ ಏನು, ಉಪಜೀವಕ ಅಂದ್ರೆ ಏನು, ಸ್ವಲ್ಪ ಗೊಂದಲ ಬರುತ್ತೆ. ಉಪಜೀವಕ ಅಂತ ಹೇಳಿದರೆ ಇನ್ನೊಂದನ್ನು ಆಧಾರ ಮಾಡಿಕೊಂಡು ಇರುವಂಥದ್ದು. ಉಪ ಅಂದ್ರೆ ಡಿಪೆಂಡೆಂಟ್ ಆನ್, ಜೀವ ಅಂದ್ರೆ ಜೀವಕ. ಸೊ ಇಟ್ ಈ ಲಿವಿಂಗ್, ಅದರಲ್ಲಿ ಜೀವತ್ವ ಇದೆ, ಜೀವಿಸಿ ಇರುತ್ತೆ ಇನ್ನೊಂದನ್ನು ಆಧಾರ ಮಾಡಿಕೊಂಡು. ಸೊ ಉಪಜೀವಕ ಅನ್ನುವುದು ಒಂದು ದೋಷ. ಯಾಕೆ? ಉಪ ಅಂದರೆ ಬೇರೆಯದನ್ನು ಆಧಾರ ಮಾಡಿಕೊಂಡು, ಜೀವಕ ಅಂದರೆ ಜೀವಂತವಿರುವುದು, ಇನ್ನೊಂದರ ಮೂಲಕವಾಗಿ, ಇನ್ನೊಂದರಿಂದ, ಅದರ ಒಂದು ಪ್ರಭಾವದಿಂದ, ಅದರ ಸಹಾಯದಿಂದ, ಅದರ ಸಹಕಾರದಿಂದ ಜೀವಿಸಿಕೊಂಡಿರುವ, ಅದಕ್ಕೆ ಉಪಜೀವಿಸಿಕೊಂಡು ಇರುವುದು ಅಂತಲೂ ಪ್ರಯೋಗ. ಉಪಜೀವಿಸಿಕೊಂಡು ಇರುವುದು ಅಂದರೆ ಉಪಜೀವಕ ಅಂದರೆ ಇನ್ನೊಂದರನ್ನು ಉಪಯೋಗಿಸಿಕೊಂಡು. ಪ್ಯಾರಸೈಟ್ ಅಂತೀವಿ ನೋಡ್ರಿ, ಪ್ಯಾರಸೈಟಿಸಮ್ ಇದ್ದಂತೆ. ಉಪಜೀವಕತ್ವ ಇಸ್ ನಥಿಂಗ್ ಬಟ್ ಪ್ಯಾರಸೈಟಿಸಮ್. ಉಪಜೀವಕತ್ವ ದೋಷವಿಲ್ಲದೆ ಇರಬೇಕಂದ್ರೆ ಪ್ಯಾರಸೈಟಿಸಮ್ ಇಲ್ಲದೇ ಇರಬೇಕು. ಭಗವಂತ ಉಪಜೀವಕನಲ್ಲ, ಉಪಜೀವಕತ್ವ ದೋಷವಿಲ್ಲ ಪರಮಾತ್ಮನಲ್ಲಿ. ನೋಡ್ರಿ, ಇವೆಲ್ಲ ನೋಡಿದಾಗ ಅಸಾರ್ವಜ್ಞತೆ ಇಲ್ಲ ಅಂದ್ರೆ ಸಾರ್ವಜ್ಞತೆ ಇದೆ, ಪಾರತಂತ್ರ್ಯವಿಲ್ಲ ಅಂದ್ರೆ ಸ್ವತಂತ್ರವಿದೆ, ಅಪೂರ್ಣತ ಇಲ್ಲ ಅಂದ್ರೆ ಪೂರ್ಣತ್ವವಿದೆ, ಉಪಜೀವಕತ್ವ ಇಲ್ಲ ಅಂದ್ರೆ ಉಪಜೀವ್ಯತ್ವ ಇದೆ. ಉಪಜೀವ್ಯತ್ವ ಇಸ್ ಆಪೋಸಿಟ್ ಆಫ್ ಉಪಜೀವಕತ್ವ. ಉಪಜೀವ್ಯತ್ವ ಅಂದ್ರೆ ಮಿಕ್ಕದ್ದೆಲ್ಲವೂ ಇದನ್ನು ಉಪಜೀವಿಸಿಕೊಂಡಿದೆ, ಮಿಕ್ಕ ಎಲ್ಲದರಿಗೂ ಇವನು ಉಪಜೀವ್ಯನಾಗಿದ್ದಾನೆ, ಅಂದ್ರೆ ಅವೆಲ್ಲವೂ ಇವನ ಮೇಲೆ ಆಧಾರ ಪಟ್ಟಿ ಇದೆ. ಆದ್ರೆ ಇವನು ಯಾವುದರ ಮೇಲೆಯೂ ಆಧಾರ ಪಡಲಿಲ್ಲ, ಆದ್ದರಿಂದ ಇವನು ಉಪಜೀವಕನಲ್ಲ, ಉಪಜೀವ್ಯನಾಗಿದ್ದಾನೆ. ಜೀವರಾಶಿಗಳು ನಾವೆಲ್ಲವೂ ಕೂಡ ನಾವು ಉಪಜೀವ್ಯರಲ್ಲ, ನಾವು ಉಪಜೀವಕರು. ಪರಮಾತ್ಮ ಉಪಜೀವಕನಲ್ಲ, ಅವನು ಉಪಜೀವ್ಯ. ಈ ಶಬ್ದಕ್ಕೆ ಸ್ವಲ್ಪ ಟೂ ಮಚ್ ಇರಬಹುದು, ಆದರೆ ಅದನ್ನು ಜೀರ್ಣ ಮಾಡ್ಕೋಬೇಕು. ಈ ಉಪಜೀವ್ಯ ಉಪಜೀವಕ ಶಬ್ದಗಳನ್ನು ಜೀರ್ಣ ಮಾಡಿಕೊಂಡ್ರೆ ನಿಮಗೆ ಅದು ಸುಲಭವಾಗಿರುತ್ತೆ. ಸೊ ಆದ್ದರಿಂದ ಎಲ್ಲಿ ನೋಡಿದ್ರು ಕೂಡ ಈ ಉಪಜೀವಕ ಉಪಜೀವ್ಯ ಶಬ್ದಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಈ ವಿಧವಾಗಿ ಉಪಜೀವಕತ್ವ ಅದು ಇವೆಲ್ಲ ಕೂಡ ಜೀವರ ಲಕ್ಷಣಗಳಾಗಿವೆ, ಆದರೆ ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ ಅಂತ ಹೇಳಿ, ಅಷ್ಟೇ ಅಲ್ಲ, ಸ್ವಾಭಾವಿಕಂ ತಯೋಹ ಏತನ್ನ ಅನ್ಯಥಾ ಸ್ಯಾತ್ ಕಥಂಚನ ಅಂತೇಳಿ. ಈ ವಾಟ್ ಎವರ್ ಕ್ವಾಲಿಟೀಸ್ ಆರ್ ದೇರ್, ಈ ಎಲ್ಲ ಕ್ವಾಲಿಟೀಸ್ ಕೂಡ ಅಂದ್ರೆ ದೋಷರೂಪವಾಗಿ ಜೀವರಾಶಿಗಳಲ್ಲಿ ಯಾವಾಗಲೂ ಇರುತ್ತೆ ದೋಷರೂಪದಲ್ಲಿ. ಇವು ಗುಣರೂಪಗಳಲ್ಲಾಗಿ ಅಂದ್ರೆ ಸ್ವತಂತ್ರ ಅನ್ನೋದು ಯಾವತ್ತೂ ಬರೋದಿಲ್ಲ, ಪಾರತಂತ್ರ್ಯ ಯಾವತ್ತೂ ಇದೆ, ಎಲ್ಲ ಕಾಲಗಳಲ್ಲಿ ಇದೆ. ಪರಮಾತ್ಮನಲ್ಲಿ ಈ ದೋಷಗಳು ಯಾವತ್ತೂ ಇರುವುದಿಲ್ಲ, ಶಾಶ್ವತವಾಗಿ ದೋಷಗಳು ಇರೋದಿಲ್ಲ, ಶಾಶ್ವತವಾಗಿ ಗುಣಗಳಿರುತ್ತೆ. ಆದ್ದರಿಂದ ಈ ಚಿಂತನೆ, ಈ ಎಲ್ಲ ಶಬ್ದಗಳ ಅರ್ಥ ಯಾವಾಗ ಅರ್ಥವತ್ವವಾಗುತ್ತೆ ಅಂತ ಹೇಳಿದ್ರೆ, ಈ ದೋಷಗಳ ರೂಪದಲ್ಲಿಯೂ ಜೀವರಾಶಿಗಳಲ್ಲಿ ಯಾವಾಗಲೂ ಇರುತ್ತೆ, ಪರಮಾತ್ಮನಲ್ಲಿ ಯಾವಾಗಲೂ ಇರುವುದಿಲ್ಲ, ಗುಣಪೂರ್ಣನಾಗಿಯೇ ಇರ್ತಾನೆ ಅನ್ನುವುದು ಈ ಪೂತಾತ್ಮ ಶಬ್ದದ ಇನ್ನೊಂದು ಮುಖ ನಾವು ನೋಡತಕ್ಕಂಥದ್ದಾಗಿದೆ. ಅದಾದ ಮೇಲೆ ಭಗವಂತ ಅವನು ಎಂಥವನು ಅಂತ ಹೇಳುವಾಗ ಮಹಾಉಪನಿಷತ್ ಹೇಳುತ್ತೆ, ವರ್ಜಿತ ಸರ್ವದೋಷೈಹಿ ಅಂತೇಳಿ, ಸರ್ವಗುಣ ಸಂಪೂರ್ಣ ಸರ್ವದೋಷ ವರ್ಜಿತ ಅನ್ನುವುದನ್ನು ಮಹೋಪನಿಷತ್ತು ಹೇಳುವಂತಹ ಮಾತು ಹೀಗಿದೆ. ವರ್ಜಿತ ಸರ್ವದೋಷೈಹಿ ಯೋ ಗುಣ ಸರ್ವಸ್ವ ಮೂರ್ತಿಮಾನ್ ಅಂತೇಳಿ, ಸ್ವತಂತ್ರೋ ಯದ್ವಶಃ ಸರ್ವೇ ಸ ವಿಷ್ಣು ಪರಮೋ ಮತಃ ಅಂತ. ಸೊ ಆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಜಿತ ಅನ್ನುವುದನ್ನೇ ಅದು ಹೇಳುತ್ತೆ. ಅದಾದ ಮೇಲೆ ನಾವು ಇನ್ನೊಂದೇನಂತ ಹೇಳಿದ್ರೆ ಆತ್ಮ ಅಂದ್ರೆ ದೇಹ ಅಂತ ನೋಡಿದ್ದೀವಿ. ಅವನಲ್ಲಿ ದೋಷಗಳಿಲ್ಲ, ನಮ್ಮಲ್ಲಿ ದೋಷಗಳಿದೆ. ನಮ್ಮಲ್ಲಿ ದೋಷಗಳಿರುವುದು ಮಾತ್ರವಲ್ಲದೆ ದೇಹ ತಂದುಕೊಳ್ತೀವಿ, ದೇಹದಲ್ಲಿಯೂ ದೋಷಗಳಿವೆ. ಪರಮಾತ್ಮನಿಗೆ ಯಾವ ದೋಷವೂ ಇಲ್ಲ, ಆದರೆ ದೋಷವಿರುವ ದೇಹ ಅವನಿಗೆ ಬರಬಹುದಾ ಅಂತ ಪ್ರಶ್ನೆ ಮಾಡಿದ್ರೆ ಅದು ಬರೋದಿಲ್ಲ. ಅವನಿಗೆ ದೇಹ, ಸ್ಥೂಲ ದೇಹ ಧಾರಣೆ ಅನ್ನೋದು ಅವತಾರಗಳಲ್ಲಿಯೂ ಇಲ್ಲ. ಅವತಾರಗಳಲ್ಲಿಯೂ ಸಹಿತ ಒಂದು ದೇಹ ಬರುವುದಿಲ್ಲ ಪರಮಾತ್ಮ. ಸಪರೇಟ್ ಆಗಿ ಸ್ಥೂಲ ದೇಹ ಅನ್ನೋದು ಬರುವುದಿಲ್ಲ, ಯಾಕಂದ್ರೆ ಸ್ಥೂಲ ದೇಹ ಅಂದ್ರೆ ನಾಶವಾಗುವಂತಹ ದೇಹ. ಆದ್ದರಿಂದ ಪರಮಾತ್ಮನಿಗೆ ಸ್ಥೂಲ ದೇಹವಿಲ್ಲ, ನಿರ್ದುಷ್ಟವಾದ ದೇಹ ಉಳ್ಳವನು. ಸೊ ಅಲ್ಲಿ ಬಹುರಿಹಿ ಪೂತ ಆತ್ಮ ಅಂದ್ರೆ ಪೂತ ಆತ್ಮ ಯಸ್ಯ ಸಹ, ಆತ್ಮ ಅಂದರೆ ದೇಹ, ಪೂತ ದೇಹ, ನಿರ್ದೋಷ ದೇಹ, ಯಸ್ಯ ಸಹ ನಿರ್ದುಷ್ಟವಾದ ದೇಹ ಉಳ್ಳವನು ಅಂತ ಅರ್ಥ ತಗೊಂಡಾಗ ಭಗವಂತನಲ್ಲಿ ನಿರ್ದುಷ್ಟವಾದ ದೇಹ ಯಾವತ್ತೂ ಇಲ್ಲ. ಅಂದ್ರೆ ಅವನ ದೇಹ ಅನ್ನೋದು ಸ್ವರೂಪ ದೇಹವೇ. ಭಗವಂತ ಸ್ವರೂಪ ದೇಹದಿಂದಲೇ, ನಿರ್ದುಷ್ಟ ದೇಹದಿಂದಲೇ, ಜ್ಞಾನ ಆನಂದ ಆತ್ಮಕವಾದ ದೇಹದಿಂದಲೇ, ಪಂಚಭೌತಿಕವಾಗದೇ ಇರುವ ದೇಹದಿಂದಲೇ ಇರ್ತಾನಾದ್ದರಿಂದ ಯಾವ ದೋಷವೂ ಅವನ ದೇಹಕ್ಕೆ ಬರುವ ಅವಕಾಶವೇ ಇಲ್ಲ. ಅವನ ದೇಹವು ಅವನು ಒಂದೇ ಆಗಿದೆ. ದೇಹ ಬೇರೆ ಆತ್ಮ ಬೇರೆ ಅಲ್ಲ, ನಮ್ಮೆಲ್ಲರಿಗೂ ದೇಹ ಬೇರೆ ಆತ್ಮ ಬೇರೆ. ಆದ್ದರಿಂದ ಆ ವಿಧವಾಗಿ ದೇಹ ಆತ್ಮಗಳ ಭೇದವಿಲ್ಲ. ಆದ್ದರಿಂದ ಪೂತ ಆತ್ಮ ಅಂದ್ರೆ ನಿರ್ದೋಷವಾದ ದೇಹ ಉಳ್ಳವನು, ಅದು ಸ್ವರೂಪ ದೇಹವೇ ಮತ್ತು ಬೇರೆ ದೇಹ ಅಲ್ಲ. ಎರಡು ದೇಹಗಳಿಲ್ಲ ಪರಮಾತ್ಮನಿಗೆ, ಒಂದೇ ಸ್ವರೂಪ ದೇಹದಿಂದಲೇ ಅವತಾರ ಮಾಡಿದಾಗಲೂ ಸ್ವರೂಪ ದೇಹದಿಂದಲೇ ಅವತಾರ ಮಾಡ್ತಾನೆ. ಆದರೆ ನಾವು ಮುಂಚೆ ಎಲ್ಲ ನೋಡಿದ್ದೀವಿ, ಸ್ವರೂಪ ದೇಹದಿಂದಲೇ ಅವತಾರ ಮಾಡಿದ್ರೆ ಮತ್ತು ಹುಟ್ಟು ಸಾವುಗಳು, ನಾವು ಹುಟ್ಟು ಅಂತ ಹೇಳಿದ್ರೆ ಸಂಪರ್ಕ ಅಂದ್ರೆ ಜೀವಕ್ಕೂ ದೇಹಕ್ಕೂ ಬರುವ ಸಂಪರ್ಕ, ಹುಟ್ಟು ಬಿಡುವ ಅದು ಬಿಡದಿರುವುದು ಮರಣ ಸಾವು ಅಂತ ನೋಡಿದ್ದೀವಿ. ಪರಮಾತ್ಮನಲ್ಲಿ ಅವತಾರಗಳು ರಾಮಕೃಷ್ಣ ಅವತಾರಗಳು ಹುಟ್ಟು ಸಾವುಗಳು ತೋರಿಸಿಕೊಡ್ತಾರೆ. ಅಲ್ಲಿ ಹೇಗಾಯ್ತು ಹುಟ್ಟು ಸಾವುಗಳು ಅಂತ ಹೇಳಿದರೆ, ಅಲ್ಲಿ ಭಗವಂತ ಹುಟ್ಟು ಸಾವುಗಳನ್ನು ತೋರಿಸಿಕೊಡ್ತಾ ಇದ್ದಾನೆ ಹೊರತು ನಿಜವಾಗಿ ಭಗವಂತನಿಗೆ ಹುಟ್ಟು ಸಾವುಗಳು ಯಾವುದೂ ಆಗಲೇ ಇಲ್ಲ. ಬಹಳ ಅದನ್ನು ತಪ್ಪಾಗ್ತಿರೋ ಕೃಷ್ಣಾವತಾರದಲ್ಲಿ ಒಂದು ಬಾಣ ಬಿಟ್ಟ ಬಿಲ್ಲಿಂದ ಅವಾಗ ಕೃಷ್ಣಾವತಾರ ಮುಗಿತು ಅಂತ ಹೇಳಿ ಇಲ್ಲ. ಕೃಷ್ಣ ಅಲ್ಲಿ ಅಸುರ ಮೋಹನ ಮಾಡುವುದಕ್ಕಾಗಿ ಹಾಗೆ ನಟನೆ ಮಾಡಿದ. ಯಾಕೆ ಅಂದ್ರೆ ಆ ಅಸುರ ಮೋಹನ ಕಾರ್ಯದಿಂದ ಭಗವಂತ ತಾನು ಮಾಡುವ ಅನೇಕ ಲೀಲೆಗಳ ಅದು ಒಂದು. ಯಾಕಂದ್ರೆ ಅಸುರ ಮೋಹನ ಯಾಕೆ ಮಾಡಬೇಕು ರೀ ಅಂತ ಹೇಳಿದ್ರೆ, ಅದು ಅಸುರರಿಗೆ ಮೋಹನ ಮಾಡುವುದು ಅನ್ನುವುದು ಅದು ಭಗವಂತನ ಲೀಲೆ. ಅದು ಹೇಗೆ ಲೀಲೆ ಆಗತ್ತೆ, ಅಸುರ ಮೋಹನ ಮಾಡುವುದು ಲೀಲೆ ಹೇಗಾಗತ್ತೆ ಅಂತ ಹೇಳಿದ್ರೆ, ಅಸುರರು ಅವರ ಸ್ವಭಾವಕ್ಕೆ ತಕ್ಕಂತೆ ಹೋಗಬೇಕು. ಒಂದೇ ಕಾರ್ಯ ಮಾಡಿದಾಗ ಸಜ್ಜನರು ಸಾತ್ವಿಕರು ಅದನ್ನು ಒಂದು ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಅಸುರರು ಇನ್ನೊಂದು ರೀತಿಯಾಗಿ ಅರ್ಥ ಮಾಡಿ. ಅಂದ್ರೆ ಒಂದೇ ಕಾರ್ಯವನ್ನು ಇಬ್ಬರು ಎರಡು ರೀತಿಯಲ್ಲಿ, ಒಂದು ಮಾತು ಹೇಳಿದ್ರೆ ಡಿಫ್ರೆಂಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಡಿಫ್ರೆಂಟ್ ವೇಸ್. ಒಂದು ಕಾರ್ಯ, ಒಂದು ವಸ್ತುವು ನಡೆದಾಗಲೂ ಅದನ್ನು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವುದು ಇದು ಆಶ್ಚರ್ಯ. ಯಾಕಂದ್ರೆ ಸೇಮ್ ಆಕ್ಷನ್, ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್, ಎಲ್ಲರೂ ನೋಡ್ತಾ ಇದ್ದಾರೆ. ಆದರೆ ಸಜ್ಜನರಾದವರು ಏ ಕೃಷ್ಣ ಸತ್ತಿಲ್ಲ, ಸುಮ್ಮನೆ ನಟನೆ ಮಾಡಿದ ಅಂತ ತಿಳ್ಕೊಳ್ಳುತ್ತಾರೆ. ಆದರೆ ದುಷ್ಟರು, ಜನರು, ದೈತ್ಯರು ಓ ಭಗವಂತನಿಗೂ ನಾಶವಾಯಿತು ಅಂತ ತಿಳ್ಕೊಳ್ತಾರೆ. ಆದ್ದರಿಂದ ಕೃಷ್ಣಾವತಾರದಲ್ಲಿ ಒಂದು ಬಾಣದಿಂದ ಸುಮ್ಮನೆ ಒಂದು ಬೆರಳಿಗೆ ತಾಕಿದ್ರೆ ಪ್ರಾಣ ಹೋಗೋದಿಲ್ಲ, ಏನೋ ಎದೆಗೋ ಏನೋ ತಾಕಿದ್ರೆ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ದು ಒಂದು ಅರ್ಥ ಇದೆ. ಬೆರಳಿಗೆ ತಾಕಿ ಪ್ರಾಣ ಬಿಟ್ಟ ಅಂತ ಹೇಳುವುದರಲ್ಲಿಯೇ ಲೀಲೆ ಇದು ನಿಜವಾಗಿ ನಡೆದಿಲ್ಲ ಅಂತ ತೋರಿಸ್ತಾ ಇದ್ದಾನೆ. ಆದ್ದರಿಂದ ಕೃಷ್ಣ ಅಲ್ಲಿ ಪ್ರಾಣ ಬಿಡುವ ಪ್ರಸಂಗ ಅನ್ನೋದು ಇಲ್ಲವೇ ಇಲ್ಲ. ಅವನು ಪ್ರಾಣ ಅಂತೇಳಿ ಭಗವಂತನಿಗೆ ಹೆಸರು ಪ್ರಾಣಾನಾಂ ಪ್ರಾಣ, ಚೇತನಶ್ಚೇತನಾನಾಂ ಅಂತೇಳಿ. ಆದ್ದರಿಂದ ಎಲ್ಲ ಪ್ರಾಣರಿಗೆ ಮುಖ್ಯ ಪ್ರಾಣನಿಗೂ ಪ್ರಾಣನಾದ ಪರಮಾತ್ಮ, ಅವನು ಪ್ರಾಣ ಬಿಡುವುದು ಅನ್ನೋ ಪ್ರಸಕ್ತಿಯೇ ಇಲ್ಲ. ಆದ್ದರಿಂದ ಅಲ್ಲಿ ಹಾಗೆ ನಟನೆ ಮಾಡಿ ಅಸುರಮೋಹನನೇ ಮಾಡಿದ್ದಾನೆ ಅಂತಲೇ ಶಾಸ್ತ್ರಗಳು ನಮ್ಮನ್ನು ಹೇಳುತ್ತೆ, ಅದನ್ನು ನಾವು ಹಾಗೆ ತಿಳ್ಕೋಬೇಕು. ಆದ್ದರಿಂದ ಭಗವಂತನಿಗೆ ನಿರ್ದುಷ್ಟವಾದ ದೇಹ ಉಳ್ಳವನು ಅಂತ ಅರ್ಥ. ಅದೇ ವಿಧವಾಗಿ ನಿರ್ದುಷ್ಟವಾದ ಮನಸ್ಸು ಉಳ್ಳವನು. ಸೊ ಆತ್ಮ ಅಂದ್ರೆ ದೇಹ, ಆತ್ಮ ಅಂದ್ರೆ ಮನಸ್ಸು ಅನ್ನುವ ಅರ್ಥವಿದೆ. ಭಗವಂತನ ಮನಸ್ಸು ಭಗವಂತನ ಸ್ವರೂಪವೇ. ಹೇಗೆ ಅವನ ದೇಹವೇ ಅವನ ಸ್ವರೂಪವೋ, ಅವನ ಮನಸ್ಸೇ ಅವನ ಸ್ವರೂಪ. ಮನಸ್ಸು ಬೇರೆ, ಸ್ವರೂಪ ಬೇರೆ ಅಲ್ಲ. ಆದ್ದರಿಂದ ಅವನ ಸ್ವರೂಪ ನಿರ್ದುಷ್ಟವಾಗಿರುವ ಕಾರಣದಿಂದ, ಆ ಸ್ವರೂಪವೇ ಮನಸ್ಸಾಗಿರುವ ಕಾರಣದಿಂದ ಮನಸ್ಸು ಕೂಡ ನಿರ್ದುಷ್ಟವಾಗಿದೆ. ಅಂದರೆ ಪೂತ ಆತ್ಮ ಅಂದ್ರೆ ನಿರ್ದುಷ್ಟವಾದ ಮನಸ್ಸು ಉಳ್ಳವನು ಅಂತ ತಗೊಂಡಾಗ ಇದು ಭಗವಂತನಿಗೆ ಅನ್ವಯ ಆಗುತ್ತೆ. ಸೊ ನಮ್ಮೆಲ್ಲರಿಗೂ ಕೂಡ ದೋಷಪೂರ್ಣವಾದ ಮನಸ್ಸು ಇದೆ ಅಂತ ನಾವು ತಿಳ್ಕೋಬೇಕು. ಹೀಗೆ ಭಗವಂತನ ಗುಣಚಿಂತೆಯನ್ನು ಮಾಡಬೇಕು. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.